ನಮಸ್ಕಾರ, ಹೇಗಿದ್ದೀರಾ? ದೇಹದ ಅಂಗಗಳಲ್ಲಿ ಚಕ್ರವರ್ತಿ ಅನ್ನುವಂಥ ಒಂದು ಅಂಗ ಇದ್ದರೆ ಅದು ಯಾವುದು ಗೊತ್ತಾ? ಗೊತ್ತು ನಿಮಗೆ, ನನಗೂ ಗೊತ್ತು. ಮೈಂಡ್ ರೀ, ಮೈಂಡ್. ಎಸ್, ಯಾಕೆ ಅಂತ ಹೇಳೋಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಮೈಂಡ್ ಟಾಕ್ಗೆ ಕೂತಿರೋದು. ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಮೈಂಡ್ ಅಂದರೆ ಮೆದುಳು. ಇದರಲ್ಲಿ ಎರಡು ಥರದ ಮೆದುಳು ಇರುತ್ತೆ ಗೊತ್ತಾ? ನೋ 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 ನೋ, ಯು ಆರ್ ಥಿಂಕಿಂಗ್ ರಾಂಗ್. ಲೆಫ್ಟ್ ಸೈಡ್ ಬ್ರೈನು, ರೈಟ್ ಸೈಡ್ ಬ್ರೈನು, ನೋ ನೋ ನೋ, ಆ ಥರ ಏನಾದ್ರು ನೀವು ಯೋಚನೆ ಮಾಡ್ತಿದ್ರೆ ಅದು ಅಲ್ಲ. ನಾನು ಹೇಳ್ತಿರೋದು ವೀಕ್ ಮೈಂಡ್ ಮತ್ತು ಸ್ಟ್ರಾಂಗ್ ಮೈಂಡ್, ಇವೆರಡೂ ವಿಧಗಳು ಇರೋದು. ಹೌದು, ಮಾನವನ ದೇಹದಲ್ಲಿ ಸರ್ವಶ್ರೇಷ್ಠ ಅಂಗ ಅಂದರೆ ನಮ್ಮ ಮೆದುಳು. ಯಾಕೆ ಗೊತ್ತಾ? ನಮ್ಮ ಇಡೀ ದೇಹನ ನಮ್ಮ ಮೆದುಳು ತನ್ನ ಸಂದೇಶವನ್ನು ರವಾನಿಸೋದ್ರ ಮೂಲಕ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ಅಲ್ವಾ? ಬೇರೆ ಯಾವುದೇ ಅಂಗ ಮೆದುಳಿನ ಮೇಲೆ ಹತೋಟಿ ಸಾಧಿಸೋಕೆ ಆಗತ್ತಾ? ಆಗಿದೆಯಾ? ಚಾನ್ಸೇ ಇಲ್ಲ. ನಮ್ಮ ಮೈಂಡೇ ನಮ್ಮ ಶತ್ರುನೂ ಹೌದು, ಮಿತ್ರನೂ ಹೌದು. ಈ ವೀಕ್ ಮೈಂಡೆಡ್ ಅಂದರೆ ಏನು, ಸ್ಟ್ರಾಂಗ್ ಮೈಂಡೆಡ್ ಅಂದರೆ ಏನು? ವೆಲ್, ವೀಕ್ ಮೈಂಡೆಡ್ ಅಂದರೆ ಏನು, ಆ ಥರ ವೀಕ್ ಮೈಂಡ್ ಇರುವಂತಹ ಜನರ ಲಕ್ಷಣಗಳು ಏನೇನು ಮೊದಲು ತಿಳ್ಕೊಳ್ಳೋಣ. ಇದರ ಯಥಾವತ್ತು ಆಪೋಸಿಟ್ ಸ್ಟ್ರಾಂಗ್ ಮೈಂಡೆಡ್ ಜನಗಳಾಗಿರ್ತಾರೆ. ಆಗ್ಬಹುದಾ? ನೋಡಿ, ವೀಕ್ ಮೈಂಡೆಡ್ ಜನಗಳು ಯಾವಾಗಲೂ ಇರಿಟೇಟೆಡ್ ಆಗಿರ್ತಾರೆ. ಸಿಕ್ಕಾಪಟ್ಟೆ ಕೋಪ ಬರೋದು, ಒಂಥರ ಎಕ್ಸ್ಟ್ರೀಮ್ ಲೆವೆಲ್ಸ್ ಆಫ್ ಇಮೋಷನ್ಸ್ ಇರುತ್ತೆ ಅವರಿಗೆ. ತಮ್ಮ ಬಗ್ಗೆ ತಮಗೇ ವಿಶ್ವಾಸ ಇಲ್ಲದೆ ಇರೋವಂಥವರಾಗಿರ್ತಾರೆ. ಮತ್ತು ತುಂಬ ಅನುಮಾನ ಪಡೋವಂಥದ್ದು, ತಮ್ಮ ಮೇಲೆ ತಮಗೆ ಅನುಮಾನ ಇರ್ಬೋದು, ಬೇರೆಯವ್ರ ಮೇಲೆ ಅನುಮಾನ ಪಡುವಂಥ ಪ್ರವೃತ್ತಿ ಅವರದಾಗಿರುತ್ತೆ. ಇನ್ನು ಸದಾ ಬೇರೆಯವರ ಕುರಿತೇ ಏನಾದರೂ ಕಾಮೆಂಟ್ ಮಾಡ್ತಿರ್ತಾರೆ, ಬೇರೆಯವರ ವಿಷಯದ ಬಗ್ಗೆ. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡ್ಬೋದಾಗಿತ್ತು, ಅವ್ರು ಹೀಗೆ ಮಾಡಿಬಿಟ್ರು, ಬರೀ ಇಂಥದ್ದೇ ಮಾತಾಡ್ತಿರ್ತಾರೆ. ಮತ್ತು ಎಲ್ಲದಕ್ಕೂ ಮಾತು ಮುಂಚೆ ಕೋಪ ಮಾಡ್ಕೊಳ್ಳೋದು, ಅಳೋದು, ಪದೇ ಪದೇ ಬೈಯೋದು ಬೇರೆಯವ್ರನ್ನ, ಅಥವಾ ಆತ್ಮಹತ್ಯೆ ಆಲೋಚನೆ ಬರೋವಂಥದ್ದು, ಅಥವಾ ಬೇರೆಯವ್ರನ್ನ ಕೊಲೆ ಮಾಡುವಂತಹ ಪ್ರವೃತ್ತಿ ಬೆಳೆಸ್ಕೊಳ್ಳೋದು, ಕಳ್ಳತನ ಮಾಡುವಂಥದ್ದು, ಕೆಟ್ಟ ಆಲೋಚನೆಗಳನ್ನೇ ಮಾಡುವಂಥದ್ದು, ಅಥವಾ ಸುಳ್ಳು ಹೇಳೋದು, ಈ ಥರ ಪ್ರವೃತ್ತಿಗಳು, ಹೀಗೆ ತುಂಬ ನೆಗೆಟಿವ್ ಆಲೋಚನೆಗಳೇ ಇವರ ಮೈಂಡಲ್ಲಿ ಮನೆ ಮಾಡಿರುತ್ತೆ. ವೆಲ್, ಇಂಥ ಮೈಂಡನ್ನು ಮೈಂಡ್ ಮಾಡಿ ಪಾಸಿಟಿವಿಟಿ ಕಡೆ ತಿರುಗಿಸಿ ಸೂಪರ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ ಒಂದು 4 ಟಿಪ್ಸ್ ಹೇಳ್ತೀನಿ ಇವತ್ತು. ಕೇಳಿಸ್ಕೊಳ್ತೀರಲ್ವಾ? ಮೊದಲನೇದು, ನಿಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣ ಸಾಧಿಸಿ. ಹೌದ್ರಿ, ನೋಡಿ, ಮನಃಶಾಸ್ತ್ರಜ್ಞರ ಪ್ರಕಾರ ನಮ್ಮ ಮನಸ್ಸಿಗೆ ದಿನಕ್ಕೆ ಸುಮಾರು ಒಂದು 55-75,000 ಆಲೋಚನೆಗಳು ಬಂದು ಹೋಗತ್ವಂತೆ. ಅದರಲ್ಲಿ ಬೇಕಾರ ಆಲೋಚನೆಗಳೇ ಜಾಸ್ತಿ, 90% ಬರೀ ವೇಸ್ಟ್ ಆಲೋಚನೆಗಳು ಬರುತ್ತೆ. ಯಾಕೆ ಗೊತ್ತಾ? ಅವು ನಮ್ಮ ಪಾಸ್ಟ್ ಕುರಿತಾಗಿರುತ್ತವೆ, ಇಲ್ಲ ನಮ್ಮ ಫ್ಯೂಚರ್, ಅಯ್ಯೋ ನಾಳೆ ಏನಪ್ಪಾಗತ್ತಿ ಅಂತನೋ, ಅಥವಾ ಅಯ್ಯೋ ಕಳೆದ ವರ್ಷ ಕೋವಿಡ್ಡು ಫಸ್ಟಲ್ಲಿನಲ್ಲಿ ಹೀಗೆಲ್ಲ ಹೋಯ್ತಲ್ಲ, ಅಯ್ಯೋ ನನ್ನ ನೆಂಟರು, ನನ್ನ ಬಂಧುಗಳು, ನನ್ನ ಫ್ರೆಂಡ್ಸು ಇಂಥವ್ರನ್ನೇ ಕಳ್ಕೊಂಡ್ಬಿಟ್ನಲ್ಲ ಅಂತ ಹೇಗೆ ಪಾಸ್ಟ್ ಟೆನ್ಸಲ್ಲಿರುತ್ತೆ, ಇಲ್ಲ ಫ್ಯೂಚರ್ ಟೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಇಲ್ಲ ಇನ್ಯಾರ್ದೋ ಬೇರೆಯವ್ರ ವಿಷಯ, ನಾನಾಗಲೇ ಹೇಳಿದ ಹಾಗೆ ಅವ್ರು ಹೀಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಬೇಕಾಗಿತ್ತು, ಬರೀ ಈ ಥರ ಆಲೋಚನೆಗಳಲ್ಲಿ ವೇಸ್ಟ್ ಥಾಟ್ಸೇ ನಮಗೆ 90% ಪ್ರತಿದಿನ ಬರುತ್ತಂತೆ. ಆಮೇಲೆ ಆದರೆ ಇದನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಸಿಂಪಲ್, ಬಿ ಇನ್ ದ ಪ್ರೆಸೆಂಟ್. ಆ ಕ್ಷಣದಲ್ಲಿ, ಆ ಘಳಿಗೆಯಲ್ಲಿ ಜೀವನ ಮಾಡೋದನ್ನು ಕಲ್ತು ಬಿಟ್ರೆ ನಮ್ಮ ಭವಿಷ್ಯನೂ ಉಜ್ವಲ ಆಗುತ್ತೆ ಅಲ್ವಾ? ನಿಮಗೆ ಎಂಥ ಆಲೋಚನೆ ಅಥವಾ ಯೋಚನೆ ಬರುತ್ತೆ ಅಂತ ಒಂದಷ್ಟು ದಿನಗಳು ನಿರಂತರವಾಗಿ ಗಮನಿಸಿ, ಆಮೇಲೆ ಅವುಗಳನ್ನು ಸರಿದಾರಿಗೆ ತರೋದಕ್ಕೆ ನಿಮ್ಮ ಮೈಂಡ್ಗೆ ನೀವೇ ಆಟೋ ಸಜೆಷನ್ಸ್ ಕೊಡ್ತಾ ಬನ್ನಿ. ನೋಡಿ, ಒಂದೆರಡು ವಾರಗಳ ಈ ನಿರಂತರ ಅಭ್ಯಾಸದಿಂದ ನಿಮ್ಮ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ, ಎಷ್ಟು ಪವರ್ಫುಲ್ ಆಗುತ್ತೆ ನಿಮಗೆ ಗೊತ್ತಾಗತ್ತೆ. ಇನ್ನು ಎರಡನೇದು, ಡಿಸಿಷನ್ ಮೇಕಿಂಗ್. ಎಸ್, ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋ ಅಂಥದ್ದನ್ನು ಬೆಳೆಸ್ಕೊಳ್ಬೇಕು. ತೊಂದರೆಗಳು, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರಲ್ವಾ ನಮ್ಮ ಹಿರಿಯರು. ವೆನ್ ಪ್ರಾಬ್ಲಮ್ಸ್ ಕಮ್, ಆ್ಯಕ್ಚುಲಿ ಸ್ಟಾಪ್ ವರಿಯಿಂಗ್ ಅಬೌಟ್ ದ ಪ್ರಾಬ್ಲಮ್. ಚಿಂತೆ ಬಿಟ್ಟು ಅದರ ಬಗ್ಗೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಸಲ್ಯೂಷನನ್ನು ಹುಡ್ಕೊಳ್ಳೋದಕ್ಕೆ ಶುರು ಮಾಡಿ. ಮೂರನೇ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ಸೇ ಗುಡ್ ಬೈ ಟು ನೆಗೆಟಿವ್ ಪೀಪಲ್ ಇನ್ ಯುವರ್ ಲೈಫ್. ಎಸ್, ನಿಮ್ಮ ಮನಸ್ಸಿನ ಆರೋಗ್ಯಕ್ಕೆ ಇಂಥವರು ಮಾರಕವಾಗ್ತಿದ್ದಾರೆ ಅಂತ ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದಾರಾ ಅಂತ ಪತ್ತೆ ಮಾಡಿ. ಅವ್ರು ಯಾರೇ ಆಗಿರಲಿ, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಆಫೀಸ್ನಲ್ಲಿ ಸಹವರ್ತಿಗಳಾಗಿರ್ಬಹುದು, ಕಾಲೇಜು ಸ್ಕೂಲಲ್ಲಿ ಸಹಪಾಠಿಗಳಾಗಿರ್ಬೋದು, ಅವ್ರು ಯಾರೇ ಆಗಿರಲಿ ಅವರಿಂದ ಆದಷ್ಟು ದೂರ ಇರಿ. ಸಾಧ್ಯವಾದರೆ ಅಂಥವರಿಂದ ನಿಮ್ಮೆಲ್ಲ ಸಂಬಂಧಗಳನ್ನು ಕಟ್ ಆಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ವೆಲ್, ಇದನ್ನೆಲ್ಲ ಹೇಗೆ ಮಾಡೋದು ಅಂತೀರಾ? ಹೇಳ್ತೀನಿ. ಇವುಗಳನ್ನೆಲ್ಲ ಸಾಕಾರ ಮಾಡ್ಕೊಳ್ಳೋದಕ್ಕೆ ನೀವು ಮಾಡಲೇಬೇಕಾದಂತಹ ಅತ್ಯುತ್ತಮವಾದ ಕಸರತ್ತು ಒಂದಿದೆ. ಅದೇನಂದರೆ ಈಗ ನಾನು ಹೇಳೋ ನಾಲ್ಕನೇ ವಿಚಾರ. ಎಸ್, ಮೆಡಿಟೇಷನ್ ಮತ್ತು ಬ್ರೀದಿಂಗ್ ಎಕ್ಸಸೈಸಸ್, ಪ್ರಾಣಾಯಾಮ ಮತ್ತು ಧ್ಯಾನ, ಇದನ್ನು ಪ್ರತಿ ಬೆಳಗ್ಗೆ ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗೋ ಮುನ್ನ ಕೇವಲ 10 ನಿಮಿಷಗಳು ಸಾಕ್ರಿ, ಇದನ್ನು ಮಾಡಿ. ಇನ್ಫ್ಯಾಕ್ಟ್ ಏನು ಗೊತ್ತಾ, ತುಂಬ ಧ್ಯಾನಾಸಕ್ತರು ಅಥವಾ ಧ್ಯಾನದಲ್ಲಿ ಹಿಡಿತ ಸಾಧಿಸಿರೋರು ಏನು ಹೇಳ್ತಾರೆ ಅಂದರೆ, ನಮಗೆ ಎಷ್ಟು ವಯಸ್ಸೋ ಅಷ್ಟು ನಿಮಿಷಗಳು ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು ಒಂದು ದಿನದಲ್ಲಿ ಅಂತ ಹೇಳ್ತಾರೆ. ಆದರೆ ನೀವು ಯಾವತ್ತೂ ಧ್ಯಾನನೇ ಮಾಡದೇ ಇರೋರಾಗಿರಬಹುದು ಈವರೆಗೂ. ನಿಮಗೊಂದು 25, 30, 40 ವರ್ಷ ಆಗಿರುತ್ತೆ. ಏಕ್ದಮ್ ಇವತ್ತಿಂದ 40 ನಿಮಿಷ ಕೂತ್ಕೊಂಡು ನೀವು ಧ್ಯಾನ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಆಗದೇ ಇರುವಂತಹ ವಿಚಾರ ಅದು. ಅದಕ್ಕೆ ಏನು ಮಾಡಿ ಅಂದರೆ, ಒಂದು 5 ನಿಮಿಷ ಸುಮ್ಮನೆ ಮೌನವಾಗಿ ಕೂತು ನಿಮ್ಮ ಉಸಿರಾಟವನ್ನು ಗಮನಿಸೋದ್ರ ಮೂಲಕ ಆರಂಭ ಮಾಡಿ. ಧ್ಯಾನದ ಅವಧಿಯನ್ನು ಹೀಗೆ ಮಾಡಿ, ಒಂದು ವಾರ 5 ನಿಮಿಷ ಮಾಡೋದು, ಅದಾದಮೇಲೆ 10 ನಿಮಿಷಗಳು ಮಾಡೋದು, ಹೀಗೆ ನಿಧಾನವಾಗಿ ಹೆಚ್ಚಿಸ್ಕೊಳ್ತಾ ಬರ್ತಿದ್ದ ಹಾಗೆ ನಿಮಗೆ ಧ್ಯಾನದ ಮೇಲೂ ಹಿಡಿತ ಸಾಧ್ಯವಾಗುತ್ತೆ, ಪ್ರಾಣಾಯಾಮದ ಮೇಲೂ ನಿಮಗೆ, ಅಂದರೆ ನಿಮ್ಮ ಉಸಿರಾಟವನ್ನು ಕೂಡ ನೀವು ನಿಯಂತ್ರಿಸ್ಕೊಳ್ಬೋದು. ಮುಂದಿನ ಯಾವುದಾದ್ರೂ ಒಂದು ಮನಸ್ಸಿನ ಮಾತಿನಲ್ಲಿ ಸುಲಭವಾಗಿ ಧ್ಯಾನವನ್ನು ಮಾಡೋದು ಹೇಗೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನೀವು ಇಚ್ಛೆ ಪಟ್ಟಲ್ಲಿ. ನಿಮಗೆ ವೈಯಕ್ತಿಕ ತರಬೇತು ಬೇಕು ಅಂದರೆ ನನ್ನ ಇಮೇಲ್ ವಿಳಾಸಕ್ಕೆ ಬರೆದು ವಿವರ ಪಡ್ಕೊಳ್ಬಹುದು. ನನ್ನ ಇಮೇಲ್ ವಿಳಾಸ ashalayacounselingservices@gmail.com ashalayacounselingservices@gmail.com ಇನ್ಫ್ಯಾಕ್ಟ್, ಧ್ಯಾನ ಶಿಬಿರಗಳನ್ನು, ಪ್ರಾಣಾಯಾಮ ಹೇಗೆ ಮಾಡೋದು, ಯಾರು ಮಾಡಬಹುದು ಯಾರು ಮಾಡಬಾರ್ದು, ಧ್ಯಾನವನ್ನಾಗಲಿ ಪ್ರಾಣಾಯಾಮವನ್ನಾಗಲಿ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್ ಓವರ್ ಝೂಮ್. ಓಕೆನಾ? ನಿಮಗೆ ಆಸಕ್ತಿ ಇದ್ದರೆ ಈ ಇಮೇಲ್ ವಿಳಾಸಕ್ಕೆ ನನ್ನನ್ನು ಸಂಪರ್ಕ ಮಾಡಬಹುದು. ಮತ್ತೆ ಮುಂದಿನ ಮನಸ್ಸಿನ ಮಾತಿನಲ್ಲಿ ಭೇಟಿಯಾಗ್ತೀನಿ. ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಇಷ್ಟು ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಮಿಕ್ಕಿದ್ದು ನಿಮ್ಮ ಕೈಯಲ್ಲಿದೆ. ನಮಸ್ಕಾರ.